ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ರಾಜರು ನಮಗೆ ಇಲ್ಲದಿದ್ದರು, ಶೂರರು ನಮಗೆ ಇಲ್ಲದಿದ್ದರು. ರಾಜರು ನಮಗೆ ಇಲ್ಲದಿದ್ದರು, ಶೂರರು ನಮಗೆ ಇಲ್ಲದಿದ್ದರು. ಸೈನ್ಯ ಸಮೂಹಕ್ಕೆ ಅಧಿಪತಿಯಾದ ಯೆಹೋವನು ನಮ್ಮ ಆಶ್ರಯ. ಸೈನ್ಯ ಸಮೂಹಕ್ಕೆ ಅಧಿಪತಿಯಾದ ಯೆಹೋವನು ನಮ್ಮ ಆಶ್ರಯ. ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ಎರಿಕೋ ಗೋಡೆಗಳು ಮುಂದಿದ್ದರು, ಕೆಂಪು ಸಮುದ್ರವು ಎದುರಾದರು. ಎರಿಕೋ ಗೋಡೆಗಳು ಮುಂದಿದ್ದರು, ಕೆಂಪು ಸಮುದ್ರವು ಎದುರಾದರು. ಅದ್ಭುತ ಮಾಡುವ ದೇವರಿರುವಾಗ ಭಯವೇಕೆ ಭಯವೇಕೆ ನನ್ನ ಮನವಿ. ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ವ್ಯಾಧಿಗಳು ನಮ್ಮನ್ನು ಕೆಡವಿದರು, ವ್ಯಾಧಿಗಳು ನಮ್ಮನ್ನು ಕ್ಷೀಣಿಸಿದರು. ಬಾಧೆಗಳು ನಮ್ಮನ್ನು ಕೆಡವಿದರು, ವ್ಯಾಧಿಗಳು ನಮ್ಮನ್ನು ಕ್ಷೀಣಿಸಿದರು. ವಿಶ್ವಾಸಕ್ಕೆ ಕರ್ತನಾಗಿರುವ ಯೇಸುರಾಜನು ನಮಗಿರುವಾಗ, ವಿಶ್ವಾಸಕ್ಕೆ ಕರ್ತನಾಗಿರುವ ಯೇಸುರಾಜನು ನಮಗಿರುವಾಗ. ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ಯುದ್ಧವು
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446 ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಸಮಾಧಾನದ ಬಲಿಗಳು. ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ದಹನ ಬಲಿಯ ಬಗ್ಗೆ ಕಲಿತೆವು. ಈ ದಿನದಲ್ಲಿ ನಾವು ಸಮಾಧಾನದ ಬಲಿಯ ಬಗ್ಗೆ ಕಲಿಯಲು ಹೋಗುವಂತೆಯವರಾಗಿದ್ದೇವೆ. ದೇವದರ್ಶನ ಗುಡಾರದಲ್ಲಿ ಅನೇಕ ವಿಧವಾದಂತಹ ಯಜ್ಞಗಳನ್ನು, ಬಲಿಗಳನ್ನು, ನೈವೇದ್ಯಗಳನ್ನು ಸಲ್ಲಿಸಲಾಗುತ್ತಿತ್ತು. ಇವ ಎಲ್ಲದಕ್ಕೂ ಸಹ ಒಂದು ಆತ್ಮಿಕವಾದಂತಹ ಅರ್ಥವನ್ನು ನಾವು ದೇವರ ವಾಕ್ಯದಲ್ಲಿ ನೋಡಬಹುದಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಲ್ಲ ಬಲಿಗಳು ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆತನ ಒಂದು ಬಲಿದಾನವನ್ನು, ಆತನ ಒಂದು ಕಾರ್ಯವನ್ನು, ಆತನ ಸುವಾರ್ತೆ ಸೇವೆಯನ್ನು ತಿಳಿಸುವುದರ ಮೂಲಕವಾಗಿ ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಉತ್ತಮವಾದಂಥ ಬೆಳಕನ್ನು ನೀಡುವಂಥದ್ದಾಗಿವೆ. ಈ ದಿನದಲ್ಲೂ ಸಹ ಈ ಸಮಾಧಾನ ಬಲಿ ಎಂದರೇನು, ಇದನ್ನು ಯಾವ ಸಮಯದಲ್ಲಿ ಇಸ್ರಾಯೇಲ್ ಜನಗಳು ಅರ್ಪಿಸುತ್ತಿದ್ದರು, ಇವತ್ತಿನ ದಿನದಲ್ಲಿ ಈ ಸಮಾಧಾನದ ಬಲಿ ನಮಗೆ ಹೇಗೆ ಪ್ರತಿಬಿಂಬಿಸ್ತಕ್ಕಂಥದ್ದಾಗಿದೆ, ನಮಗೆ ಹೇಗೆ ದೊರಕ್ತಕ್ಕಂಥದ್ದಾಗಿದೆ ಅನ್ನುವ ವಿಚಾರವನ್ನು ನಾವು ಕಲಿಯುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಸೃಷ್ಟಿಕರ್ತನು ನೀನು ಸ್ವಾಮಿ, ಸಮಾಧಾನದ ಪ್ರಭು ನೀನು, ಆಲೋಚನಾಕರ್ತನು ನೀನು. ಈ ಸಮಯದಲ್ಲಿ ನಮ್ಮನ್ನು ನಾವು ನಿನ್ನ ಮುಂದೆ ಒಪ್ಪಿಸಿಕೊಂಡು ಸ್ವಾಮಿ, ನಿನ್ನ ವಾಕ್ಯವನ್ನು ತೆಗೆದು ನಿನ್ನ ಸತ್ಯವನ್ನು ನಾವು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಪರಲೋಕದ ದೇವರು, ಈ ಸಮಾಧಾನದ ಬಲಿಯ ಅರ್ಥವೇನು, ಇದು ದೇವದರ್ಶನ ಗುಡಾರದಲ್ಲಿ ಹೇಗೆ ನಡೀತಕ್ಕಂಥದ್ದಾಗಿದ್ದು, ಇವತ್ತು ನೀನು ಹೇಗೆ ನಮಗೆ ಸಮಾಧಾನವನ್ನು ನೀಡುವಂತಹ ದೇವರಾಗಿದ್ದೀಯ ಅನ್ನುವಂಥ ವಿಚಾರವನ್ನು ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸು. ಇದನ್ನು ಅರ್ತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಕೇಳುಗರೆ, ಸಮಾಧಾನದ ಬಲಿಗಳು, ಇದನ್ನು ನೋಡಬೇಕಾದರೆ ಇದು ಒಂದು ಸ್ವಾರಸ್ಯಕರವಾದಂತಹ ಬಲಿಯಾಗಿತ್ತು. ಎಲ್ಲ ಬಲಿಗಳಲ್ಲಿಯೂ ಇದು ಒಂದು ವಿಶೇಷವಾದಂತಹ ಸ್ವಾರಸ್ಯಕರವಾದಂತಹ ಬಲಿಯಾಗಿತ್ತು. ಇದರ ಅರ್ಥವೇನೆಂದರೆ, ಅನೇಕ ಸಂದರ್ಭಗಳಲ್ಲಿ ಜನಗಳು ಯಾವುದಾದರೂ ಒಂದು ವಿಷಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಉತ್ತಮ ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಮಾಧಾನವಾದಂಥ ಸಂದರ್ಭದಲ್ಲಿ ಈ ಸಮಾಧಾನ ಬಲಿಯನ್ನು ಕೃತಜ್ಞತೆ ಆಗಿ ಸಂತೋಷದಿಂದಿರುವಾಗ ಅಥವಾ ಅವರು ಪ್ರಮಾಣ ಮಾಡಿ ಆ ಒಂದು ಕಾರ್ಯ ಅರಕೆ ಜೀವನ ಹೊಂದಿದ ಸಂದರ್ಭದಲ್ಲಿ ಅದನ್ನು ತೀರಿಸಲು, ದೇವರೊಂದಿಗೆ ಒಂದು ಒಡಂಬಡಿಕೆಯ ಸಮಾಧಾನವನ್ನು ಮಾಡಿಕೊಳ್ಳಲು ಇಸ್ರಾಯೇಲ್ ಜನರು ಈ ಒಂದು ಸಮಾಧಾನದ ಬಲಿಯನ್ನು ತರತಕ್ಕಂಥವರಾಗಿದ್ದರು. ಈ ಸಮಾಧಾನದ ಬಲಿಯನ್ನು ಮೂರು ರೀತಿಯಲ್ಲಿ ಅವರು ತರುವಂಥವರಾಗಿದ್ದರು. ಒಂದು, ಸ್ತೋತ್ರವನ್ನು ಅರ್ಪಣೆ ಮಾಡುವ ನಿಟ್ಟಿನಲ್ಲಿ ಈ ಸಮಾಧಾನದ ಬಲಿಯನ್ನು ತರತಕ್ಕಂಥವರಾಗಿದ್ದರು. ನಂತರ ಯಾವುದಾದರೂ ಒಂದು ವಿಚಾರವನ್ನು ಅರ್ಪಿಸುವ ನಿಟ್ಟಿನಲ್ಲಿ ಅವರು ಅರ್ಪಣೆಯ ಬಲಿಯಾಗಿ ಈ ಸಮಾಧಾನ ಬಲಿಯನ್ನು ತರತಕ್ಕಂಥವರಾಗಿದ್ದರು. ಕೆಲವೊಂದು ಸಂದರ್ಭದಲ್ಲಿ ಸ್ವಹಿಚ್ಛೆಂದಲೇ ಈ ಬಲಿಯನ್ನು ದೇವರ ಆಲಯಕ್ಕೆ ತರತಕ್ಕಂಥವರಾಗಿದ್ದರು. ಈ ಸಮಾಧಾನ ಬಲಿಗಳು ತಾವು ಹೊಂದಿದ ಅನುಗ್ರಹಗಳಿಗಾಗಿ ಸ್ತೋತ್ರ ಸಲ್ಲಿಸುವುದನ್ನು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹೃದಯ ಪೂರ್ಣವಾಗಿ ಸ್ವಪ್ರೇರಣೆಯಿಂದ ಈ ಬಲಿಯನ್ನು ಅವರು ಅರ್ಪಿಸ್ತಕ್ಕಂಥವರಾಗಿದ್ದರು. ದೇವರಿಂದ ಯಾವ ಅನುಗ್ರಹವನ್ನು ಕೇಳದೆ ದೇವರ ಪ್ರೀತಿ ಮತ್ತು ಆತನ ಕರುಣೆಗಾಗಿ ಸ್ತೋತ್ರಕ್ಕಾಗಿ ಈ ಬಲಿಯನ್ನು ಅರ್ಪಿಸ್ತಕ್ಕಂಥವರಾಗಿದ್ದರು. ಹಳೆಯ ಒಡಂಬಡಿಕೆಯ ಬಲಿಗಳು ಉದ್ದೇಶ ಪೂರ್ವಕವಾದಂಥ ಪಾಠಗಳಾಗಿವೆ. ಈ ಬಲಿಗಳು ನಂಬಿಕೆ, ಕ್ರಿಯೆ, ಪ್ರಾರ್ಥನೆ, ದೇವರ ಜೊತೆಯಲ್ಲಿ ಸಂಪೂರ್ಣವಾದಂಥ ಸಂಬಂಧ ಮತ್ತು ದೇವರ ಅಗತ್ಯತೆಯನ್ನು ಸೂಚಿಸುತ್ತವ ಬಲಿಗಳಾಗಿದ್ದವು. ಸಮಾಧಾನದ ಬಲಿಗಳು ಐಕ್ಯತೆ ಬಲಿಗಳಾಗಿದ್ದವು. ಹುಳಿ ಇಲ್ಲದ ಎಣ್ಣೆ ಬೆರೆಸಿದ ರೊಟ್ಟಿಗಳೊಂದಿಗೆ, ಹುಳಿ ಇಲ್ಲದ ಎಣ್ಣೆ ಉಯ್ದ ದೋಸೆಗಳೊಂದಿಗೆ ಈ ಬಲಿಯನ್ನು ಅರ್ಪಿಸ್ತಕ್ಕಂಥವರಾಗಿದ್ದರು. ಅದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಬಹುದಾಗಿದೆ. ಯಾಜಕಾಂಡ 7:11-13 ತನಕ ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸಮಾಧಾನ ಯಜ್ಞ ನಿಯಮಗಳು, ಯಾರಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅವರೊಡನೆ ಹೆಣ್ಣ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಅರ್ಪಿಸಬೇಕು ಎಂಬುದಾಗಿಯೂ, ಮತ್ತು 13 ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಅರ್ಪಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಬಲಿ ಅರ್ಪಿಸುವವನು ಮತ್ತು ಆತನ ಸ್ನೇಹಿತರು, ಕುಟುಂಬದವರು, ಯಾಜಕರು ಈ ಔತಣದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಈ ಔತಣದಲ್ಲಿ ಪಾಲ್ಗೊಳ್ಳಲು ಬಡವರನ್ನ ವಿಶೇಷವಾಗಿ ಆಹ್ವಾನಿಸುತ್ತಿದ್ದರು. ಅದನ್ನು ನಾವು ಯಾಜಕಾಂಡ 15-16 ನಾವು ಇವುಗಳನ್ನು ಕಲಿಯಬಹುದಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ಒಂದು ಸಮಾಧಾನದ ಬಲಿಯನ್ನು ಅರ್ಪಿಸುವಂತಹ ಸಂದರ್ಭದಲ್ಲಿ ಔತನ ಕೂಟಕ್ಕಾಗಿ ಅನೇಕರನ್ನ ಅವರು ಆಹ್ವಾನಿಸುತ್ತಿದ್ದರು. ಹರಕೆ ಒತ್ತದಕ್ಕಾಗಿ ಈ ಸಮಾಧಾನದ ಬಲಿಗಳನ್ನು ಅವರು ತರಲಾಗುತ್ತಿತ್ತು. ಈ ಸಮಾಧಾನದ ಬಲಿಯಲ್ಲಿ 3 ರೀತಿಯಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಆ 3 ವಿಚಾರಗಳು ಏನೆಂದರೆ, ಅದರ ಒಂದು ಆತ್ಮಿಕ ಜೀವಿತದ ಅರ್ಥಗಳು ಏನೆಂದರೆ, ಯಾಜಕಾಂಡ 7:31-32 ನಾವು ಓದುವುದಾದರೆ, ಯಾಜಕನು ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಎದೆಯ ಭಾಗವು ಆರೋನನಿಗೂ ಅವನ ವಂಶಸ್ಥರಿಗೂ ಆಗಬೇಕು. ನೀವು ಸಮಾಧಾನ ಯಜ್ಞ ದ್ರವ್ಯಗಳಲ್ಲಿ ಬಲದೊಡೆಯನ್ನು ಯಾಜಕನಿಗೋಸ್ಕರ ಪ್ರತ್ಯೇಕಿಸಿ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಒಬ್ಬ ವ್ಯಕ್ತಿ ಸಮಾಧಾನವನ್ನು ದೇವರ ಬಳಿಯಲ್ಲಿ ಪಡೆದುಕೊಳ್ಳಬೇಕಾದರೆ ಈ ಕಾರ್ಯಗಳನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಏನು ಹೇಳ್ತಕ್ಕಂಥದ್ದಾಗಿದೆ ಅಂತಂದರೆ, ಕೊಬ್ಬನ್ನು ಯಾಜಕನ ಮೇಲೆ ಕೊಟ್ಟು ಅವನು ಆ ಒಂದು ಕೊಬ್ಬನ್ನು ಯಜ್ಞದ ಮೇಲೆ ಹೋಮವಾಗಿ ಮಾಡಬೇಕು. ಎರಡನೇದಾಗಿ ಎದೆ ಭಾಗವನ್ನು ಯಾಜಕರಿಗೆ ನೀಡಬೇಕು. ಮೂರನೇದಾಗಿ ಬಲದೊಡೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆಂಗ್ಲ ಭಾಷೆಯ ಸತ್ಯವೇದದಲ್ಲಿ ಶೋಲ್ಡರ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ಬಲ ಹೆಗಲನ್ನು ಯಾಜಕನಿಗೋಸ್ಕರ ಪ್ರತ್ಯೇಕಿಸಿ ನೀಡಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ 3 ವಿಚಾರಗಳಲ್ಲಿ ಒಂದು ಆತ್ಮಿಕ ಅರ್ಥವನ್ನು ನಮಗೆ ನೀಡತಕ್ಕಂಥದ್ದಾಗಿದೆ. ಒಬ್ಬ ವ್ಯಕ್ತಿ ಸಮಾಧಾನವನ್ನು ಈ ಲೋಕದಲ್ಲಿ ಪಡೆದುಕೊಳ್ಳಬೇಕಾದರೆ ಈ 3 ಕಾರ್ಯಗಳನ್ನು ಮಾಡಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಜನಿಸಿ ಬಂದಂತಹ ಸಂದರ್ಭದಲ್ಲಿ, ಈ ಲೋಕದಲ್ಲಿ ಸಮಾಧಾನ ಇಲ್ಲದೆ ಎಲ್ಲರೂ ಕಷ್ಟದಿಂದ ನಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ದೇವದೂತರ ದಂಡು ಈ ಲೋಕಕ್ಕೆ ಬಂದು ಭೂಲೋಕದಲ್ಲಿ ಸಮಾಧಾನ ಉಂಟಾಗಲಿ ಎಂಬುದಾಗಿ ಹೇಳಿದರು. ಹಾಗಾದರೆ ಈ ಬಲಿಗಳು ಕ್ರಿಸ್ತನನ್ನು ಸೂಚಿಸತಕ್ಕಂಥದ್ದಾಗಿದೆ. ಮೊದಲನೇದಾಗಿ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮವಾಗಿ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯವೇದದಲ್ಲಿ ಕೊಬ್ಬು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಸತ್ಯವೇದದಲ್ಲಿ ಕೊಬ್ಬು ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 43:24 ನಾವು ಗಮನಿಸುವುದಾದರೆ, ನಿನ್ನ ಯಜ್ಞ ಪಶುಗಳು ಕೊಬ್ಬಿನಿಂದ ನನ್ನನ್ನು ತೃಪ್ತಿಪಡಿಸಲಿಲ್ಲ, ಆದರೆ ನಿನ್ನ ಪಾಪಗಳಿಂದ ನನ್ನನ್ನು ತೊಂದರೆಗೊಳಿಸಿದ್ದಿ, ಅಕ್ರಮಗಳಿಂದ ನನ್ನನ್ನು ಬೇಸರಗೊಳಿಸಿದ್ದಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೆಶಾಯ ಪ್ರವಾದಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಅಂದರೆ ಇಲ್ಲಿ ಆ ಕೊಬ್ಬು ಅಂತಕ್ಕಂಥದ್ದು ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವದರ್ಶನ ಗುಡಾರಗಳಲ್ಲಿ ಪ್ರಾಣಿ ಬಲಿಯನ್ನು ನೀಡ್ತಕ್ಕಂಥವರಾಗಿದ್ದರು. ಸಮಾಧಾನ ಬಲಿಗಳನ್ನು, ದಹನ ಬಲಿಗಳನ್ನು, ಪಾಪದ ಬಲಿಗಳನ್ನು, ಹೀಗೆ ಅನೇಕ ಬಲಿಗಳನ್ನು ನೀಡ್ತಕ್ಕಂಥವರಾಗಿದ್ದರು. ಆದರೆ ಇವತ್ತಿನ ದಿನದಲ್ಲಿ ನಾವು ಆ ಪ್ರಾಣಿ ಬಲಿಗಳನ್ನು ನಮ್ಮ ಸಮಾಧಾನಕ್ಕೋಸ್ಕರವೋ ಅಥವಾ ನಮ್ಮ ಪಾಪಕ್ಕೋಸ್ಕರವೋ ನೀಡಬೇಕಾಗಿಲ್ಲ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2:1 ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವು ದೇವರಿಗೆ ಮೆಚ್ಚುಗೆಯೋ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ ಎಂಬುದಾಗಿ ಪೌಲನು ಬರೀತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇವತ್ತು ನಾವು ಸಮಾಧಾನಕ್ಕೋಸ್ಕರ ಅಥವಾ ನಮ್ಮ ಪಾಪಗಳಿಗೋಸ್ಕರ ಅಥವಾ ನಮ್ಮ ದಹನ ಬಲಿಗಳನ್ನು ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಪ್ರಾಣಿ ಬಲಿಯನ್ನು ಅರ್ಪಿಸುವುದಕ್ಕಿಂತ ಬದಲಾಗಿ ನಮ್ಮನ್ನು ನಾವು ಸಜೀವ ಕಾಣಿಕೆಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊಬ್ಬು ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಪಾಪವನ್ನು ಯಜ್ಞವೇದಿಯ ಮೇಲೆ ಹಾಕಿ ಹೋಮ ಮಾಡಬೇಕು, ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹಾಕಿ ಹೋಮ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪಾಪವನ್ನು ಸುಟ್ಟು ಬಿಡಬೇಕು, ಯಜ್ಞವೇದಿಯ ಮೇಲೆ ಹಾಕಿ ಅದನ್ನು ನಾಶ ಮಾಡಬೇಕು ಎನ್ನುವಂತಹ ಅರ್ಥವನ್ನು ನೀಡತಕ್ಕಂಥದ್ದಾಗಿದೆ. ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಈ ಲೋಕದಲ್ಲಿ ಸಮಾಧಾನ ಅಂತಕ್ಕಂಥದ್ದಿರಲಿಲ್ಲ. ಆದರೆ ಆತನ ಈ ಲೋಕದಲ್ಲಿ ನೆಲೆಸಿ ನಮಗೆ ಸಮಾಧಾನವನ್ನು ನೀಡುವಂತವನಾಗಿದ್ದಾನೆ. ಆತನ ಮುಂದೆ, ಕ್ರಿಸ್ತನ ಮುಂದೆ ನಾವು ನೋಡಬೇಕಾದರೆ ಅನೇಕ ಸವಾಲುಗಳಿತ್ತು. ಕಲ್ವಾರಿ ಶಿಲುಬೆಯ ಮರಣವಿತ್ತು, ಗೊಲ್ಗೊತ್ತೆ ಇತ್ತು, ಅನೇಕ ವಿಧವಾದಂತಹ ಕಷ್ಟಗಳು, ನೋವುಗಳು, ಆ ಒಂದು ಗೆಸ್ಸೆಮನಿ ತೋಟದ ವಿಚಾರ ಎಲ್ಲವೂ ಸಹ ಆತನ ಮುಂದೆ ಇದ್ದಾಗಲೂ ಸಹ ಆತನು ಸಮಾಧಾನದ ಪ್ರಭು ಆಗಿದ್ದನು. ಆತನ ಹೃದಯದಲ್ಲಿ ಶಾಂತಿ, ಸಮಾಧಾನ, ಆದರಣೆ ತುಂಬಿತು. ಯಾಕೆಂದರೆ ನಮಗೋಸ್ಕರ ಸಮಾಧಾನವನ್ನು ಕೊಡುವುದಕ್ಕೋಸ್ಕರ, ಯಾಕೆಂದರೆ ಆತನು ಸಮಾಧಾನದ ಬಲಿಯಾಗಿದ್ದಾನೆ. ಈ ಲೋಕದಲ್ಲಿ ಸಮಾಧಾನದ ಬಲಿಯಾಗಿ ಆತನು ತನ್ನನ್ನು ತಾನು ಈ ಲೋಕಕ್ಕೆ ಬಂದು ಅರ್ಪಿಸಿಕೊಂಡನು. ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಆತನ ರಕ್ತದ ಮುಖಾಂತರವಾಗಿ ಇವತ್ತು ನಮ್ಮ ಪಾಪಗಳನ್ನು ತೊಳೆಯುವುದಾದರೆ ನಮಗೆ ಸಮಾಧಾನ ಬರತಕ್ಕಂಥದ್ದಾಗಿದೆ. ಆ ಪಾಪವನ್ನು ಯಜ್ಞವೇದಿಯ ಮೇಲೆ ಹಾಕಿ ಸುಟ್ಟು ಬಿಡುವಾಗ ನಮಗೆ ಸಮಾಧಾನ ಬರತಕ್ಕಂಥದ್ದಾಗಿದೆ. ಯಾಕೆಂದರೆ ಪರಲೋಕದಲ್ಲಿ ನಮ್ಮ ಮಹಾಯಾಜಕನು ಕ್ರಿಸ್ತನಾಗಿದ್ದಾನೆ. ಪರಲೋಕದ ದೇವದರ್ಶನ ಗುಡಾರದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು, ಸೇವೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ನಮಗೆ ಸಮಾಧಾನವನ್ನು ಆತನು ನೀಡಲು ಮುಂದೆ ಬರತಕ್ಕಂಥವನಾಗಿದ್ದಾನೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ನಾವು ನೋಡುವುದಾದರೆ ಬ್ಲಾಟಿಂಗ್ ಔಟ್ ಆಫ್ ಸಿನ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದು ಹಾಕ್ತಕ್ಕಂಥದ್ದು. ಯಾಕೆ? ಪಾಪ ದೇವರಿಂದ ನಮ್ಮನ್ನು ಬೇರ್ಪಡಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಏಷಾಯನ ಪ್ರವಾದನ ಗ್ರಂಥ 59:1-2 ನಾವು ಓದುವುದಾದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಯಹೋವನ ಕಿವಿಯು ಕೇಳಲಾರದೆ ಕಿವುಡಲ್ಲ, ಯಹೋವನ ಕೈಗಳು ಆಶೀರ್ವಸದ ರೀತಿಯಲ್ಲಿ ಮೋಟಲ್ಲ. ಆದರೆ ನಮ್ಮ ಪಾಪಗಳು, ನಮ್ಮ ಅಕ್ರಮಗಳು ಆತನನ್ನು ನಮ್ಮನ್ನು ಬೇರ್ಪಡಿಸಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಾಮ ಹಾವಳು ಪಾಪ ಮಾಡಿದಾಗ ಅವರು ಪಾಪ ಮಾಡಿ ದೇವರಿಂದ ಬೇರ್ಪಟ್ಟು ದೇವರನ್ನು ನೋಡಲಾಗದೆ ಅವಿತುಕೊಂಡಿದ್ದರು. ಪಾಪ ಮನುಷ್ಯನನ್ನು, ದೇವರನ್ನು ಬೇರ್ಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರು ಪಾಪವನ್ನು ಯೇಸುಗೆ ಮಾಡ್ತಕ್ಕಂಥವನಾಗಿದ್ದಾನೆ, ಪಾಪವನ್ನು ದ್ವೇಷಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಪಾಪಿಗಳಾಗಿರ್ತಕ್ಕಂಥ ನನ್ನನ್ನು, ನಿಮ್ಮನ್ನು ಆತನು ಪ್ರೀತಿ ಮಾಡ್ತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 8 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಮೇರಿ ಮಗ್ದಲ ಅಂತಕ್ಕಂಥ ಸ್ತ್ರೀ, ಅವಳು ಅನೇಕ ಪಾಪಗಳಿಂದ, ವ್ಯವಿಚಾರದ ಪಾಪಗಳಿಂದ ತುಂಬಿಕೊಂಡು ಆತನ ಬಳಿಗೆ ಕರೆದುಕೊಂಡು ಬರಬೇಕಾದ್ರೆ ಎಲ್ಲರೂ ಸಹ ಅವಳನ್ನು ದ್ವೇಷಿಸಿ ಇವಳು ಪಾಪಿ ಎಂಬುದಾಗಿ, ಇವಳನ್ನು ಸಾಯಿಸಬೇಕು ಎಂಬುದಾಗಿ ಹೇಳಿದರು. ಆದರೆ ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ಬಂದಂತಹ ಕ್ರಿಸ್ತನು ಅವಳನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಅವಳ ಮೇಲೆ ಪ್ರೀತಿಯನ್ನು ತೋರಿಸುವುದರ ಮೂಲಕವಾಗಿ ಅವಳ ಪಾಪಗಳನ್ನು ಸಮಿಸಿ ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಹೋಗು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದು ಮೇರಿ ಮಗ್ದಲಿಗೆ ಹೇಳಿದಂತಹ ಯೇಸು ಸ್ವಾಮಿ ಇವತ್ತೂ ಸಹ ನಾವು ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಹರಕಿಡುವುದಾದರೆ ಆತನು ಸಹ ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಇನ್ನು ಪಾಪ ಮಾಡಬೇಡ, ಹೋಗು ಮಗನೇ ಮಗಳೇ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಈ ಇವತ್ತಿನ ದಿನದಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆ ನಮಗೆ ಸಮಾಧಾನ ಇವತ್ತು ಸಿಗ್ತಾ ಇಲ್ಲ ಅಂದರೆ ನಾವು ಸಮಾಧಾನ ಬಲಿಯಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಅಂದರೆ ನಮ್ಮ ಪಾಪಗಳನ್ನು ಆತನ ಮುಂದೆ ಹೇಳಿಕೊಂಡು ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಹೋಮ ಮಾಡಿಬಿಡಬೇಕು, ಯಜ್ಞವೇದಿಯ ಮೇಲೆ ಹಾಕಿ ಸುಟ್ಟು ಬಿಡಬೇಕು, ಕರ್ತನ ಮೇಲೆ ಹಾಕಿ ನಾವು ಅವುಗಳನ್ನು ಬಿಟ್ಟು ಬಿಟ್ಟಾಗ ನಮಗೆ ಸಮಾಧಾನ ಸಿಗ್ತಕ್ಕಂಥದ್ದಾಗಿದೆ. ಹೇಗೆ? ಅಲ್ಲಿ ಕೊಬ್ಬನ್ನು ಯಜ್ಞವನ್ನಾಗಿ ಮಾಡಿ ಅದನ್ನು ಸುಟ್ಟು ಬಿಡತಕ್ಕಂಥವನಾಗಿದ್ದನು. ಹಾಗೆ ಕೊಬ್ಬು ಅಂತಕ್ಕಂಥ ಪಾಪವನ್ನು ನಾವು ಸುಟ್ಟು ಬಿಟ್ಟು ತೆಗೆದುಹಾಕಬೇಕು ನಮ್ಮಿಂದ. ಎರಡನೇದಾಗಿ ಈ ವಾಕ್ಯದಲ್ಲಿ ನಾವು ಕಲಿತಕ್ಕಂಥ ವಿಚಾರವೇನೆಂದರೆ ಎದೆಯ ಭಾಗವನ್ನು ಯಾಜಕರಿಗೆ ನೀಡಬೇಕು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆರೋನನು ಅವನು ಮಹಾಯಾಜಕನಾಗಿದ್ದನು, ಆತನಿಗೆ ನೀಡಬೇಕು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತು ನಮ್ಮ ಮಹಾಯಾಜಕ ಯಾರಾಗಿದ್ದಾನೆ ಅಂದರೆ ನಮ್ಮ ಮಹಾಯಾಜಕ ಕ್ರಿಸ್ತನಾಗಿದ್ದಾನೆ. ಆದರೆ ಎದೆಯ ಭಾಗವನ್ನು ಆತನಿಗೆ ನೀಡಬೇಕು ಅಂದರೆ ಎದೆ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಎದೆ ಭಾಗ ಸತ್ಯವೇದದಲ್ಲಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎನ್ನುವುದಕ್ಕೆ ನಾವು ಯೋಹಾನನು ಬರೆದ ಸುವಾರ್ತೆ 13:23-25 ತನಕ ಓದುವುದಾದರೆ ಅಲ್ಲಿ ಒಂದು ಸ್ವಾರಸ್ಯಕರವಾದಂಥ ಘಟನೆ ನಡೀತಕ್ಕಂಥದ್ದಾಗಿದೆ. ಆ ಘಟನೆಯನ್ನು ನಾವು ಅರ್ಥ ಮಾಡಿಕೊಂಡರೆ ಎದೆಯ ಭಾಗ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದನ್ನು ಅಲ್ಲಿ ನಾವು ನೋಡಬಹುದಾಗಿದೆ. ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಶಿಷ್ಯರಲ್ಲಿ ಯೇಸುವಿನ ಅತಿ ಪ್ರಿಯನಾದಂತಹ ಒಬ್ಬ ವ್ಯಕ್ತಿ ಅವನು ಯೋಹಾನ. ಯೇಸು ಸ್ವಾಮಿಯ ಎದೆಯ ಮೇಲೆ ಬಾಗಿಕೊಂಡಿರುವಂಥವನಾಗಿದ್ದಾನೆ, ಒರಗಿಕೊಂಡಿರತಕ್ಕಂಥವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಪೇತ್ರನು ಅವನಿಗೆ ಸನ್ನೆ ಮಾಡಿ ಹೇಳ್ತಕ್ಕಂಥನಾಗಿದ್ದಾನೆ, ಯಾರ ವಿಷಯದಾಗಿ ಯೇಸು ಸ್ವಾಮಿ ಮಾತನಾಡ್ತಕ್ಕಂಥವರಾಗಿದ್ದಾರೆ ಕೇಳು ಎಂಬುದಾಗಿ. ತರುವಾಯ ಆತನು ಯೇಸುವಿನ ಎದೆಯ ಮೇಲೆ ಒರಗಿಕೊಂಡು, ಕರ್ತನೇ ಅದು ಯಾರು ಎಂದು ಆತನನ್ನು ಕೇಳಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಎದೆಯ ಭಾಗ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪ್ರೀತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಪ್ರೀತಿಯ ನಿಮಿತ್ತವಾಗಿ ತುಂಬ ಪ್ರೀತಿಸಿದಂತಹ ಯೋಹಾನ ಆತನ ಎದೆಯಲ್ಲಿ ಒರಗಿಕೊಂಡಿದ್ದನು. ಆತನು ನಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿತುಕೊಳ್ಳುವಂಥವರಾಗಬೇಕು. ನಮ್ಮ ಪ್ರೀತಿಯನ್ನು ಆತನಿಗೆ ನಾವು ನೀಡಬೇಕು. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸಿದ್ದಾನೆ ಎಂದರೆ ನಾವು ಆತನನ್ನು ಪ್ರೀತಿಸತಕ್ಕಂಥವರಾಗಬೇಕು. ನಮ್ಮ ಪ್ರೀತಿಯನ್ನು ಆತನಿಗೆ ಕೊಡಬೇಕು. ಆ ಹೃದಯದ ಭಾಗ, ಎದೆ ಭಾಗ ಆ ಪ್ರೀತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 3:16 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದರಿಂದಲೇ ನಾವು ಸಹ ಒಬ್ಬರನ್ನೊಬ್ಬರನ್ನ ಪ್ರೀತಿಸುವ ಹಂಗಿನಲ್ಲಿದ್ದೇವೆ, ಪ್ರೀತಿಸಬೇಕು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 2:5 ನಾವು ನೋಡುವುದಾದರೆ 14 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ನಮ್ಮನ್ನ ಪ್ರೀತಿಸಲು ಒತ್ತಾಯ ಮಾಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಯೋಹಾನನು ಬರೆದ ಸುವಾರ್ತೆ 14:5 ಅಂದರೆ ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ಅಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ನಮ್ಮಿಂದ ಏನನ್ನು ಎದುರು ನೋಡ್ತಕ್ಕಂಥವನಾಗಿದ್ದಾನೆ ನಮ್ಮಲ್ಲಿ ಅಂದರೆ ಆ ಪ್ರೀತಿಯನ್ನು ಎದುರು ನೋಡ್ತಕ್ಕಂಥವರಾಗಿದ್ದಾರೆ. ದೇವರು ನಮ್ಮಿಂದ ಕೇಳ್ತಕ್ಕಂಥವರಾಗಿದ್ದರೆ ಎದೆಯ ಭಾಗವನ್ನು ನನಗೆ ಕೊಡು, ನಾನು ನಿನ್ನ ಮಹಾಯಾಜಕನು, ನೀನನ್ನು ಪ್ರೀತಿಸು, ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ನೀನು ಪ್ರೀತಿಸು ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಅದೇ ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 1 13:2 ತಿಳಿಸ್ತಕ್ಕಂಥದ್ದಾಗಿದೆ. ಪ್ರೀತಿ ಇಲ್ಲ ಅಂದರೆ ಬೇರೆ ಎಲ್ಲವೂ ಇದ್ದು ಪ್ರೀತಿ ಇಲ್ಲ ಅಂದರೆ ಅದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮೊದಲನೇದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಸಮಾಧಾನವನ್ನು ಪಡೆದುಕೊಳ್ಳಬೇಕಾದರೆ ನೀನು ಕೊಬ್ಬು ಅಂತಕ್ಕಂತಹ ಆ ಪಾಪವನ್ನು ಯಜ್ಞವೇದಿಯಲ್ಲಿ ಹಾಕಿ ಸುಟ್ಟು ಬಿಡಬೇಕು, ಹೋಮ ಮಾಡಬೇಕು ಎಂಬುದಾಗಿ. ಎರಡನೇದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಎದೇ ಭಾಗವನ್ನು ನಮ್ಮ ಮಹಾಯಾಜಕನಾದಂತಹ ಕ್ರಿಸ್ತನಿಗೆ ಅಂದರೆ ನಮ್ಮ ಪ್ರೀತಿಯನ್ನು ಕ್ರಿಸ್ತನಿಗೆ ನಾವು ನೀಡ್ತಕ್ಕಂಥವರಾಗಬೇಕು. ಆತನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ನಾವು ಆರಾಧಿಸಬೇಕು, ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯಾಕೆ ನಮ್ಮಲ್ಲಿ ಸಮಾಧಾನ ಇಲ್ಲ? ನಾವು ಪಾಪವನ್ನು ಬಿಡ್ತಕ್ಕಂಥವರಾಗಿಲ್ಲ. ಯಾಕೆ ನಮ್ಮಲ್ಲಿ ಸಮಾಧಾನವಿಲ್ಲ? ನಾವು ಒಬ್ಬರಿಗೊಬ್ಬರನ್ನು ಪ್ರೀತಿಸ್ತಕ್ಕಂಥವರಾಗಿಲ್ಲ. ಹಾಗಾಗಿ ನಾವು ಪ್ರೀತಿಸುವಂಥವರಾಗಬೇಕು. ಪ್ರೀತಿಸುವಂಥವರಾದಾಗ ಮಾತ್ರ ನಾವು ಸಮಾಧಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಮೂರನೇದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಬಲದೊಡೆ ಅಥವಾ ಬಲ ಭುಜವನ್ನು ದೇವರಿಗೆ ನಾವು ಕೊಡ್ತಕ್ಕಂಥವರಾಗಬೇಕು. ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಇದು ನಮ್ಮ ಹೊರೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಯೆಶಾಯನ ಪ್ರವಾದನ ಗ್ರಂಥ 10:27 ನಾವು ನೋಡುವುದಾದರೆ ನಮ್ಮ ಎಲ್ಲ ಭಾರವನ್ನು ಆತನು ಒತ್ತುಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ಯೆಶಾಯ ಪ್ರವಾದನ ಗ್ರಂಥ 9:6 ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆಡಳಿತವು ಆತನ ಬಾಹುವಿನ ಮೇಲೆ ಇದೆ ಎಂಬುದಾಗಿ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಮತ್ತೆ ಆಯನ ಬರೆದ ಸುವಾರ್ತೆ 11:28 ಎಲೆಯವರೇ, ಒತ್ತವರೇ, ಕಷ್ಟಪಡುವವರೇ, ಬಾಯಾರದ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನಾವು ನಮ್ಮ ಭಾರವನ್ನು ಒತ್ತುಕೊಳ್ತಕ್ಕಂಥವರಾಗಿದ್ದೇವಾ ಅಥವಾ ನಮ್ಮ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿದ್ದೇವ? ನಮ್ಮ ಭಾರವನ್ನು ನಾವು ಒತ್ತುಕೊಳ್ಳುವುದಾದರೆ ನಮಗೆ ಸಮಾಧಾನವಿರುವುದಿಲ್ಲ. ಆದರೆ ನಮ್ಮ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕುವುದಾದರೆ ಆತನು ಸಮಾಧಾನವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಪೇತ್ರನು 5:7 ತಿಳಿಸ್ತಕ್ಕಂಥನಾಗಿದ್ದಾನೆ, ಆತನ ಮೇಲೆ ಎಲ್ಲ ಭಾರವನ್ನು ಹಾಕಿಬಿಡ್ರಿ ಎಂಬುದಾಗಿ. ಈ ಲೋಕದ ಚಿತ್ತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಿಮಗೆ ಸಮಾಧಾನ ಬೇಕಾ? ಸಮಾಧಾನ ಬೇಕಾದರೆ ಮೊದಲು ಪಾಪವನ್ನು ಬಿಟ್ಟು ಬಿಡಬೇಕು. ಎಲ್ಲರನ್ನ ಪ್ರೀತಿಸುವಂತವರಾಗಬೇಕು. ಈ ಲೋಕದ ಚಿತ್ತಾಭಾರವನ್ನೆಲ್ಲ ಆತನ ಮೇಲೆ ಹಾಕಬೇಕು. ಈ ಮೂರು ಕಾರ್ಯಗಳನ್ನು ಮಾಡುವುದಾದರೆ ನಮಗೆ ಸಮಾಧಾನ ತಿಳಿಸ್ತಕ್ಕಂಥದ್ದಾಗಿದೆ. ಸಮಾಧಾನವನ್ನು ದೇವರು ಕೊಡ್ತಕ್ಕಂಥನಾಗಿದ್ದಾನೆ. ಅದು ಸಮಾಧಾನ ಬಲಿಯಲ್ಲಿ ಅವರು ಹೇಗೆ ಮಾಡ್ತಕ್ಕಂಥವರಾಗಿದ್ದರೋ ಹಾಗೆ ನಮ್ಮನ್ನು ನಾವು ಆತನಿಗೆ ಅರ್ಪಿಸಿಕೊಂಡು ಪಾಪಗಳನ್ನು ಬಿಟ್ಟು ಒಬ್ಬರಿಗೊಬ್ಬರನ್ನು ಪ್ರೀತಿಸುವವರಾಗಿ ನಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಿದಾಗ ನಮಗೆ ಸಮಾಧಾನ ಸಿಗ್ತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ಹೌದು, ನಾನು ಪಾಪಗಳನ್ನೆಲ್ಲ ಬಿಟ್ಟು ಆತನನ್ನು ಪ್ರೀತಿಸಿ ನನ್ನ ಚಿತ್ತಾಭಾರವನ್ನೆಲ್ಲ ಆತನ ಮೇಲೆ ಹಾಕ್ತೇನೆ ಎಂಬುದಾಗಿ ನೀವು ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ಈ ಲೋಕದಲ್ಲಿ ಸಮಾಧಾನದ ಇಲ್ಲದಿದ್ದೆವು. ನೀನು ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಬಂದೆ. ಈ ಲೋಕಕ್ಕೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗಿದೆಯಾ? ಆದರೆ ಮೂರು ಕಾರ್ಯಗಳು ಅದೇನೆಂದರೆ ಸ್ವಾಮಿ, ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ಹಾಕಬೇಕು, ಅದು ಕೊಬ್ಬನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥವರಾಗಬೇಕು, ಮಹಾಯಾಜಕನಿಗೆ ಎದೆ ಭಾಗವನ್ನು ಕೊಡುವುದರ ನಿಮಿತ್ತವಾಗಿ. ಅದೇ ರೀತಿಯಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನೋಡ್ತಕ್ಕಂಥವರಾಗಿದ್ದೇವೆ ಸ್ವಾಮಿ, ನಿನ್ನ ವಾಕ್ಯ ತಿಳಿಸುವಾಗೆ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸುವುದರ ಮೂಲಕವಾಗಿ ಈ ಲೋಕದ ಚಿತ್ತಾಭಾರವನ್ನೆಲ್ಲ ನಿನ್ನ ಮೇಲೆ ಹಾಕಬೇಕು, ಆ ಬಲಭುಜವನ್ನು ಆತನಿಗೆ ಅರ್ಪಿಸುವಂಥವರಾಗಬೇಕು. ಇಂಥ ಕಾರ್ಯಗಳನ್ನು, ಇಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ಸಮಾಧಾನವನ್ನು ಕೊಟ್ಟು ಸ್ವಾಮಿ ನಡೆಸು. ಯಾಕೆಂದರೆ ನೀ ಸಮಾಧಾನದ ಪ್ರಭುವಾಗಿದ್ದೀಯಾ. ನೀನು ನಮ್ಮನ್ನು ಆಶೀರ್ವಸಿ, ಸಮಾಧಾನದ ಇಲ್ಲದ ಲೋಕದಲ್ಲಿ ಸಮಾಧಾನವನ್ನು ಕೊಟ್ಟು ನೀನೇ ಆಶೀರ್ವಸಿ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.
ಜಯವು ಜಯಹೋವನದೇ. ರಾಜರು ನಮಗೆ ಇಲ್ಲದಿದ್ದರು, ಶೂರರು ನಮಗೆ ಇಲ್ಲದಿದ್ದರು, ರಾಜರು ನಮಗೆ ಇಲ್ಲದಿದ್ದರು, ಶೂರರು ನಮಗೆ ಇಲ್ಲದಿದ್ದರು, ಸೈನ್ಯ ಸಮೂಹ ಅಧಿಪತಿಯಾದ ಯಹೋವನು ನಮ್ಮ ಆಶ್ರಯ. ಸೈನ್ಯ ಸಮೂಹಕ್ಕೆ ಅಧಿಪತಿಯಾದ ಯಹೋವನು ನಮ್ಮ ಆಶ್ರಯ. ಯುದ್ಧವು ಯಹೋವನದೇ, ಜಯವು ಯಹೋವನದೇ.